ನಲ್ಲಿ ಬೇಡದಲ್ಲೇ ಕೊಡುತ್ತಿ ಪಶುರರಿಗೆ, ಬೇಡಿದರೆ ಕೊಡುತ್ತಿ ಹನುನರರಿಗೆ, ಅದಾಯಿತು. ಬೇಡಿ ಬಳಲುವ ದೈತ್ಯರಿಗೆ ಕೊಡನೊಮ್ಮೆ ಪುರುಷಾರ್ಥ, ಮೂಢರಣದಿಂದ ಧರ್ಮ ಕರ್ಮವ, ಮಾಡಿದರು ಸರಿ ಅಹಿಕ ಫಲಗಳ, ನೀಡಿ ಉನ್ಮತ್ತರನ್ನು ಮಾಡಿ ಮಹಾನಿರಯ ನೀವ. ಅದು ಮಹಾನಿರಯ ಭೀವ, ಅದನ್ನು ನೋಡಿದ್ದೀವಿ. ಈಗ ನೆಕ್ಸ್ಟ್ ಪದ್ಯ ಸರಣಿ ಸರ್ವತ್ರದಲ್ಲಿ ಕಿರಣವ. ಇನ್ನು ಯಾರಾದ್ರೂ ರಿಸೈಟ್ ಮಾಡ್ಬೇಕು ಅನ್ಕೊಳ್ತಾ ಇದ್ದೀರಾ? ಇಲ್ಲಾಂದ್ರೆ ಐ ಮೀನ್ ವಿ ಕ್ಯಾನ್ ಕಮ್ ಬ್ಯಾಕ್ ಆಲ್ಸೋ, ಆಮೇಲೆ ಹೇಳ್ಬೇಕಂತ ಹೇಳಿದ್ರು. ಇಲ್ಲ ಈಗ ಹೇಳ್ತೀವಿ ಅಂದ್ರೆ ಹೇಳ್ಬೋದು, ಆಮೇಲೆ ಹೇಳ್ತೀನ. ಈಗ ಇದು ತರಣಿ ಸರ್ವತ್ರದಲ್ಲಿ ಕಿರಣವ, ಹರಹಿ ತತ್ತದ್ ವಸ್ತುಗಳನ್ನು ಸರಿಸಿ ಅದರದರಂತೆ ಛಾಯವ ಕಂಗೊಳಿ ಪತೆರದಿ ಹರಿಧರಾಜ ನೇಜ ಜಗದೊಳಗಿರುವ ಛಾಯಾತ ಪನಿನಿಸಂ ಕರುಷನಾಹ್ವಯ ಅವರವರ ಯೋಗ್ಯತೆಗಳಂತಿಪ್ಪ. ಇದಕ್ಕೆ ಸಂದರ್ಭ ಇದು ಭಗವಂತ ಬಿಂಬ ಪ್ರತಿಬಿಂಬ ಸಂಧಿ. ಅವನು ಬಿಂಬ ಪ್ರತಿಬಿಂಬನಾಗಿ ಭಗವಂತ ಎಲ್ಲರಿಗೂ ಎಲ್ಲ ಕೊಡ್ತಾನೆ. ಇದು ಏಳನೇ ಸ್ಕಂದ ಭಾಗವತದಲ್ಲಿ ಮೊದಲಿಡುವಾಗ ಪರೀಕ್ಷಿತ್ ಮಹಾರಾಜ ಒಂದು ಪ್ರಶ್ನೆ ಕೇಳ್ತಾನೆ ಶುಕ ಮಹರ್ಷಿಗಳವರನ್ನ. ಅವರು ಹೇಳ್ತಾ ಇದ್ದಾರೆ ಭಾಗವತ ಹೇಳುವಾಗ ಒಂದು ಪ್ರಶ್ನೆ ಕೇಳ್ತಾನೆ ಏನಂತ ಹೇಳಿದರೆ, ಭಗವಂತ ಯಾಕೆ ದೇವತೆಗಳಿಗೆಲ್ಲ ಸಹಾಯ ಮಾಡಿ ರಾಕ್ಷಸರನ್ನೆಲ್ಲ ಸಂಹಾರ ಮಾಡ್ತಾನೆ, ದೇವತೆಗಳಿಗೆ ಸಹಾಯ ಮಾಡುವುದರಿಂದ ಭಗವಂತನಿಗೆ ಸ್ವಪ್ರಯೋಜನ ಏನೂ ಇಲ್ಲ? ಆಯ್ತು, ನಿಜ ಸ್ವಪ್ರಯೋಜನ ಇಲ್ಲ. ಹಾಗೆ ದೇವತೆಗಳಿಗೆ ಅವರೆಲ್ಲರನ್ನು ಸಂಹಾರ ಮಾಡು, ಅವರಿಂದ ಏನು ಭಯ ಇಲ್ಲ, ಅವರೆಲ್ಲರನ್ನು ಸಂಹಾರ ಮಾಡಬೇಕಾದ ಅವರು ಯಾಕೆ ಭಗವಂತ ಹೀಗೆ ಮಾಡ್ತಾನೆ? ಎಲ್ಲ ದೈತ್ಯರನ್ನು, ದ್ವಿತೀಯ ಮಕ್ಕಳನ್ನು, ದೈತ್ಯರನ್ನೆಲ್ಲ ಸಂಹಾರ ಮಾಡುವುದು, ಹಾಗೆ ದೇವತೆಗಳಿಗೆಲ್ಲ ಸಹಾಯ ಮಾಡುವುದು, ದೇವತೆಗಳನ್ನು ಉದ್ಧಾರ ಮಾಡುವುದು, ಹೀಗೆ ಯಾಕೆ ಭಗವಂತ ಮಾಡ್ತಾನೆ? ಪಕ್ಷಪಾತ ದೋಷವೂ ಇಲ್ಲ ಅವನಿಗೆ, ಮತ್ತೆ ಆದ ಪಕ್ಷಪಾತ ದೋಷ ಇದವಾ ಅಂತ ಅನಿಸುವಂತೆ ಕಾಣ್ತಾ ಇದಲ್ವಾ? ಇದು ಹೇಗೆ, ಏನು ಹೇಗೆ? ಅಷ್ಟು ಭಗವಂತ ಸರ್ವೋತ್ತಮ, ಅವನಿಗೆ ಯಾವ ದೋಷವೂ ಇಲ್ಲ, ಸರ್ವದೋಷ ವಿವೇಚಿತ. ಆದ್ರೆ ಇದನ್ನು ಹೇಗೆ, ಹೌ ಶುಡ್ ವಿ ಅಂಡರ್ಸ್ಟ್ಯಾಂಡ್ ದಿಸ್, ಇದನ್ನು ಹೇಗೆ ನೋಡಬೇಕು ಅಂತ ಪರೀಕ್ಷಿತ್ ಮಹಾರಾಜ ಪ್ರಶ್ನೆ ಕೇಳಿದಾಗ ಶುಕ ಮಹರ್ಷಿಗಳು ಅದಕ್ಕೆ ಸಮಾಧಾನವನ್ನು ಹೇಳ್ತಾರೆ. ಆ ಭಾವವನ್ನೇ ಇಲ್ಲಿ ಹೇಳ್ತಾ ಇದ್ದಾರೆ. ಅವ್ರು ಹೇಳ್ತಾರೆ, ಬಾಧ್ಯ ಪಾದಕನಾಗಿ ಭಗವಂತ ತಾನೇ ಎಲ್ಲ ಮಾಡ್ತಾನಂತ ಹೇಳುವಾಗ ಅಲ್ಲಿ ಒಂದು ವಿಷಯವನ್ನು ಹೇಳ್ತಾರೆ. ಭಾಗವತದಲ್ಲಿ ಒಂದು ಪದ್ಯ ಬರುತ್ತೆ ಭಾಗವತಾತ್ಪರ್ಯದಲ್ಲಿ ಹೇಳುವಾಗ, ಅಲ್ಲಿ ಭಾಗವತದಲ್ಲಿ ಏಳನೇ ಸ್ಕಂದ ಮೊದಲನೇ ಅಧ್ಯಾಯದಲ್ಲಿ ಹೇಳುವಾಗ ಆ ಪರೀಕ್ಷಿತ್ ಮಹಾರಾಜ ಪ್ರಶ್ನೆಗೆ ಉತ್ತರವನ್ನು ಕೊಡ್ತಾ ಒಂದು ಹೇಳ್ತಾರೆ, ನಿರ್ಗುಣೋಪಿ ಅಜೋ ವ್ಯಕ್ತೋ ಭಗವಾನ್ ಪ್ರಕೃತೇ ಪರಃ ಸ್ವಮಾಯಾ ಗುಣಮಾವಿಷ್ಯ ಬಾಧ್ಯ ಬಾಧಕತಾಂ ಗತಃ ಅಂತ. ಐ ಮೀನ್ ಇನ್ನು ಅನೇಕ ಪದ್ಯಗಳನ್ನು ಹೇಳ್ತಾ ಬರ್ತಾರೆ. ಇದು ಒನ್ ಆಫ್ ದ ವರ್ಸಸ್. ಯಾಕೆ ಈ ಪದ್ಯವನ್ನು ಮುಖ್ಯವಾಗಿ ಹೇಳ್ತೀವಿ ಅಂದ್ರೆ, ಅಲ್ಲಿ ಭಗವಂತ ನಿರ್ಗುಣ ಅಂದ್ರೆ ಸತ್ವರಜಸ್ತಮೋ ಗುಣಗಳ ಪ್ರಭಾವ ಇಲ್ಲ ಭಗವಂತನ ಮೇಲೆ. ಆ ಎಲ್ಲ ಗುಣಗಳಿಗೆ ನಿಯಾಮಕ ಅವನು, ಅವನು ಆ ಗುಣಗಳಿಗೆ ಒಳಪಟ್ಟವನಲ್ಲ. ಆ ಗುಣಗಳು ಅವನಲ್ಲಿ ಯಾವ ವಿಕಾರವನ್ನು ಕೊಡುವಂತಹದ್ದಲ್ಲ. ಹಾಗಿರುವಾಗ ಅಂತಹ ಭಗವಂತ ಯಾವ ಗುಣಗಳಿಗೂ ಒಳಗಾಗದೆ ಇರುವಂತಹ ಸರ್ವೋತ್ತಮನಾದ ಭಗವಂತ ನಿರ್ಗುಣನಾದರೂ ಕೂಡ, ಅವನು ಅಜ ಜನ್ಮರಹಿತನ ಆದರೂ ಕೂಡ, ಅವ್ಯಕ್ತ, ಯಾರಿಗೂ ಕಣ್ಣಿಗೆ ಕಾಣಿಸುವುದಿಲ್ಲ, ವ್ಯಕ್ತನಲ್ಲ, ಯಾರಿಂದಲೂ ಅವನಿಗೆ ಯಾವ ಭಯವೂ ಇಲ್ಲ, ಸರ್ವೋತ್ತಮನು ಸರ್ವಸ್ವತಂತ್ರನಾದ ಭಗವಂತ ಭಗವಾನ್ ಅವನು ಪ್ರಕೃತೇಹ ಪರಹ, ಪ್ರಕೃತಿಕ್ಕಿಂತಲೂ ಪ್ರಕೃತಿಯನ್ನು ಮೀರಿ ನಿಂತವನು. ಪ್ರಕೃತೇಹ ಪರಹ, ಜಡ ಪ್ರಕೃತಿ ಚೇತನ ಪ್ರಕೃತಿ ಎರಡಕ್ಕೂ ಮೀರಿ ನಿಂತಹ ಪರಮಾತ್ಮನಾದವನು ಅವನು. ಅವನು ಸ್ವಮಾಯಾ ಗುಣಮಾವಿಷ್ಯ, ಸ್ವಮಾಯಾ ಅಂದ್ರೆ ಇಲ್ಲಿ ಮಾಯಾ ಅಂದ್ರೆ ಇಚ್ಛಾ, ಸ್ವೇಚ್ಛಾಗುಣ, ತನ್ನ ಇಚ್ಛಾಗುಣನನ್ನು ಆಧಾರ ಮಾಡಿಕೊಂಡು ಆವಿಷ್ಯ ಬಾಧ್ಯ ಬಾಧಕತಾಂಗತಃ ಗತಃ, ಆವಿಷ್ಯ ಪ್ರವಿಷ್ಯ ಬಾಧ್ಯ ಬಾಧಕತಾಂಗತಃ ಅಂತೇಳಿ. ಬಾಧ್ಯ ಬಾಧಕ ಅಂದ್ರೆ ಏನು? ಬಾಧ್ಯರು ಯಾರು, ಬಾಧಕರು ಯಾರು? ಬಾಧಕ ಅಂತ ಹೇಳಿದರೆ ನರಸಿಂಹ ರೂಪನಾಗಿ ಭಗವಂತ ಬಾಧಕನಾದ. ಬಾಧ್ಯ ಅಲ್ಲಿ ಅಂದ್ರೆ ಆ ನರಸಿಂಹ ರೂಪದಲ್ಲಿ ಬಂದು ಭಗವಂತ ಹಿರಣ್ಯಕಶಿಪುನ ಸಂಹಾರ ಮಾಡಿದರೂ ಆ ಹಿರಣ್ಯಕಶಿಪುನಿಗೆ ಬಾಧ್ಯತ್ವ ಅಂದ್ರೆ ಆ ಶಿಕ್ಷೆಯನ್ನು ಅನುಭವಿಸಬೇಕಂದ್ರೂ ಆ ಶಿಕ್ಷೆ ಅನುಭವಿಸುವುದರಲ್ಲಿಯೂ ಸ್ವಾತಂತ್ರ್ಯವಿಲ್ಲ. ಭಗವಂತ ಶಿಕ್ಷೆಯನ್ನು ಕೊಡ್ತಾ ಇದ್ದಾನೆ. ಕೊಡ್ತಾ ಇರುವಾಗ ಆ ಹಿರಣ್ಯಕಶಿಪುಗೆ ಶಿಕ್ಷೆ ಬರಬೇಕಂದ್ರೆ ಅಲ್ಲಿ ಬಾಧಕನು ನರಸಿಂಹ, ಬಾಧ್ಯ ಅಂದ್ರೆ ಹಿರಣ್ಯಕಶಿಪು ಬಾಧ್ಯನಾದರೂ ಅವನು ಸ್ವತಂತ್ರ ಬಾಧ್ಯನಲ್ಲ. ಅವನ ಒಳಗೆ ಬಿಂಬರೂಪನಾಗಿದ್ದು, ಅವನ ಅಂತರ್ಯಾಮಿಯಾಗಿದ್ದು, ಅವನ ಅಂತರ್ಗತನಾಗಿದ್ದು, ಆ ಹಿರಣ್ಯಕಶಿಪುನ ಒಳಗೂ ಇದ್ದು ಅವನಿಗೆ ಆ ಶಿಕ್ಷೆ ಅನುಭವಿಸುವಂತಹ ಅನುಭವವನ್ನು ಕೊಡುವವನು ಭಗವಂತ. ಬಿಂಬರೂಪನಾಗಿ ಆ ಹಿರಣ್ಯಕ, ಆದ್ರೆ ಭಗವಂತನಿಗೆ ಪೀಡೆ ಇಲ್ಲ, ಭಗವಂತನಿಗೆ ಯಾವ ದುಃಖವೂ ಇಲ್ಲ, ಪೀಡೆ ಇಲ್ಲ, ಒಂದೂ ಇಲ್ಲ. ಆದರೂ ಅವನು ಒಳಗಿದ್ದು ಆ ಪೀಡೆಯನ್ನು ಅನುಭವಿಸುವಂತೆ ಮಾಡ್ತಾನೆ. ಅಂದ್ರೆ ಹಿರಣ್ಯಕಶಿಪನಿಗೆ ದುಃಖ ಅನುಭವ ಬರಬೇಕಂದ್ರೂ ಅದರಲ್ಲಿಯೂ ಸ್ವಾತಂತ್ರ್ಯ ಇಲ್ಲ, ಅದು ಕೂಡ ಭಗವಂತ ಒಳಗೆ ನಿಂತು ಅವನು ಬಿಂಬರೂಪನಾಗಿ ಇದ್ದು ಪ್ರತಿಬಿಂಬನಾದ ಹಿರಣ್ಯಕಶಿಪನಿಗೆ ದುಃಖ ಬರುವಂತೆ ಮಾಡ್ತಾನೆ ಹಾಗೆ ಇದೆ ಅಂತ ಹೇಳಿ, ಆ ಕಾರಣದಿಂದ ಅವನಿಗೆ ಯಾವ ಅವರವರ ಯೋಗ್ಯತಾನುಸಾರವಾಗಿ ಮಾಡ್ತಾನೆ ಹೊರತು ಭಗವಂತನಿಗೆ ಪಕ್ಷಪಾತ. ಇದನ್ನು ನಾವು ಗೀತೆಯಲ್ಲಿ ದೃಷ್ಟಿಯಿಂದಲೂ ಕೂಡ ಸಮೇಶ ಅಸಮಾ ದೃಷ್ಟಿ ವಿಷಮೇಶ ಸಮ ಅಂತ ಹೇಳಿ, ನಿಜವಾದ ಪಾರ್ಶಿಯಾಲಿಟಿ ಯಾವಾಗಂದ್ರೆ ಬೇರೆ ಬೇರೆ ಇದ್ದವರನ್ನು ಸಮಾನವಾಗಿ ನೋಡಿದ್ರೆ ಅದು ಪಾರ್ಶಿಯಾಲಿಟಿ ಆಗಿರುತ್ತೆ, ಸಮಾನವಾಗಿದ್ದವರನ್ನು ಬೇರೆ ಬೇರೆ ನೋಡಿದ್ರೆ ಅದು ಪಾರ್ಶಿಯಾಲಿಟಿ ಆಗುತ್ತೆ, ಬೇರೆ ಬೇರೆ ಇದ್ದವರನ್ನು ಬೇರೆ ಬೇರೆಯಾಗಿ ಸಮಾನವಾಗಿದ್ದವರನ್ನು ಸಮಾನರಾಗಿ ನೋಡಿದ್ರೆ ಅದು ಪಕ್ಷಪಾತ ದೋಷವಲ್ಲ, ಅದು ಸರಿಯಾಗಿ ನೋಡುವುದು. ಸೊ ಭಗವಂತ ಹಾಗೆ ಮಾಡ್ತಾ ಇದ್ದಾನೆ ಅಂತ ಅಲ್ಲಿ ವರ್ಣನೆ ಮಾಡಿ ಹೇಳ್ತಾರೆ. ಅದೇ ಭಾವವನ್ನು ಇಲ್ಲಿ ಕೂಡ ಈ ಪದ್ಯದಲ್ಲಿ ಕೂಡ ಅದೇ ಕೊಡ್ತಾ ಇದ್ದಾರೆ. ತರಣಿ ಅಂತ ಹೇಳಿ, ತರಣಿ ಅಂದ್ರೆ ಸೂರ್ಯ, ಸೂರ್ಯನಿಗೆ ತರಣಿ, ತರಣಿ ಸೂರ್ಯ ಒಂದು ಕಡೆಯಿಂದ ಇನ್ನೊಂದು ಅಂದ್ರೆ ಈಸ್ಟ್ ಟು ವೆಸ್ಟ್ ಅವನು ಭಗವಂತ ಆಕಾಶದಲ್ಲಿ ಪ್ರಯಾಣ ಮಾಡ್ತಾನೆ. ಅಫ್ಕೋರ್ಸ್ ನಾವು ಭೂಮಿಯೇ ಸುತ್ತಾ ಇದೆ ಸೂರ್ಯ ಹಾಗೆ ಇದ್ದಾನೆ ಅಂತ ಹೇಳಿದ್ರು, ರಿಲೇಟಿವ್ ಮೋಷನ್ ತಗೊಂಡಾಗ ಸೂರ್ಯ ಈಸ್ಟ್ ಇಂದ ವೆಸ್ಟ್ ಹೋದಂತೆ ಪ್ರಯಾಣ, ದಟ್ ಈಸ್ ರಿಲೇಟಿವ್ ಮೋಷನ್ ಇದೆ ಅಂತ ಹೇಳಿ ಆ ಕಾರಣ ತರಣಿ ಅಂತ ಕರೀತಾರೆ ಸೂರ್ಯ. ಅಂದ್ರೆ ನಾವು ಸೂರ್ಯ ಒಂದು ಕಡೆಯಿಂದ ಇನ್ನೊಂದು ಕಡೆ ಹೋದಂತೆ ನಮ್ಗೆ ಕಾಣುತ್ತೆ. ತರಣಿ ಅಷ್ಟೇ ದಿನ ತರಣಿ, ನಾವು ಒಂದೊಂದು ದಿನ ಆಯುಷ್ ಕಳೆಯುವುದಕ್ಕೆ ಸೂರ್ಯ ಆಯುಷ್ ಕಳೆಯುವಂತೆ ಮಾಡ್ತಾನೆ. ಆದ ಕಾರಣ ನಮ್ಗೆ ತರಣಿ ಆಯುಷ್ ತರಿಸುವಂತೆ ನಮ್ಗೆ ದಾಟುವಂತೆ ಒಂದೊಂದು ದಿನ ದಾಟುವಂತೆ ಮಾಡ್ತಾನೆ ತರಣಿ. ಅಂತಹ ಸೂರ್ಯನು ತರಣಿಯಾದವನು ಅವನು ಸರ್ವತ್ರದಲ್ಲಿ ಕಿರಣವ ಹರಹಿ, ಸರ್ವತ್ರದಲ್ಲಿ ಕಿರಣವ, ಸರ್ವತ್ರದಲ್ಲಿ ಎಲ್ಲಾ ಪ್ರದೇಶಗಳಲ್ಲಿ ಹೀಸ್ ಇಂಪಾರ್ಶಿಯಲ್. ಸೂರ್ಯನ ಕಿರಣಗಳು ಒಂದೇ ರೀತಿಯಲ್ಲಿ ಪ್ರಪಂಚದಲ್ಲಿ ಅವನು ಅಲ್ಲಿಂದ ಕಿರಣಗಳನ್ನು ಕಳಿಸ್ತಾ ಇದ್ದಾನೆ ಭೂಮಿ ಮೇಲೆ. ಬಂದಾಗ ಒಂದು ಕೆಲವು ಕಡೆ ಕಿರಣಗಳು ಚೆನ್ನಾಗಿ ಬೀಳತ್ತೆ, ಕೆಲವು ಕಡೆ ನೆರಳಿರತ್ತೆ, ಕೆಲವು ಕಡೆ ಬಿಸಿಲಿರತ್ತೆ, ಒಂದು ಕಡೆ ಉಷ್ಣದ ಅಲ್ಲಿ ಇರುವ ಜಾಗಗಳ ಮೇಲೆ ಆಧಾರಪಟ್ಟು ಬಿಸಿಲು ಹಾಟ್ ಪ್ಲೇಸಸ್ ಕೋಲ್ಡ್ ಪ್ಲೇಸಸ್ ಎಲ್ಲ ಇದೆ ಭೂಮಿ ಮೇಲೆ. ಆಯಾ ಸ್ಥಳಗಳಲ್ಲಿ ಆಯಾ ಸ್ಥಳಗಳಿಗೆ ಯೋಗ್ಯವಾಗಿರುವಂತಹ ರೀತಿಯಲ್ಲಿ ಅದು ಸ್ವೀಕಾರ ಮಾಡುತ್ತೆ ಆ ಕಿರಣಗಳನ್ನು. ಕಿರಣಗಳು ಒಂದೇ ರೀತಿಯಾಗಿ ಬರ್ತಾ ಇದೆ ಸೂರ್ಯನಿಂದ. ಸೂರ್ಯ ಇಸ್ ನಾಟ್ ಶೋಯಿಂಗ್ ಎನಿ ಪಾರ್ಶಿಯಾಲಿಟಿ. ಆದ್ರೆ ಆ ಕಿರಣಗಳನ್ನು ಸ್ವೀಕಾರ ಮಾಡುವುದರಲ್ಲಿ ಭೇದ ಇದೆ. ಆ ಕಿರಣಗಳು ಒಂದೇ ರೀತಿಯಲ್ಲಿ ಸರ್ವತ್ರದಲ್ಲಿ ಕಿರಣವ ಹರಹಿ, ಹರಹಿ ಅಂದ್ರೆ ಪ್ರಸಾರ ಆಗುವಂತೆ ಮಾಡಿ, ಹರಹಿಯೋದಂದ್ರೆ ಹರಿಸೋದಂದ್ರೆ ಸ್ಪ್ರೆಡಿಂಗ್ ಔಟ್. ಸೊ ತಾನು ಆ ಕಿರಣಗಳನ್ನು ಎಲ್ಲ ಕಡೆ ಸ್ಪ್ರೆಡ್ ಮಾಡ್ತಾ ಇದ್ದಾನೆ ಸೂರ್ಯ, ಏಕ ರೀತಿಯಲ್ಲಿ ಮಾಡ್ತಾ ಇದ್ದಾನೆ, ಒಂದೇ ರೀತಿಯಲ್ಲಿ ಯೂನಿಫಾರ್ಮ್ ಆಗಿ ಮಾಡ್ತಾ ಇದ್ದಾನೆ. ಹಾಗೆ ಮಾಡ್ತಾ ಇರುವಾಗ ತತ್ತದ್ ವಸ್ತುಗಳನ್ನು ಅನುಸರಿಸಿ, ಅಂದ್ರೆ ಆಯಾ ವಸ್ತುಗಳನ್ನೆಲ್ಲನು ಅನುಸಾರ ಮಾಡಿಕೊಂಡು ಅದರದರಂತೆ ಆಯಾ ವಸ್ತುಗಳಂತೆ ಛಾಯವ ಕಂಗೊಳಿಪ ತೆರದಿ, ಆ ಭಗವಂತ ಸೂರ್ಯನಾರಾಯಣ, ಆ ಸೂರ್ಯಾಂತರ್ಗತನಾದ ನಾರಾಯಣ ಸೂರ್ಯನ ಒಳಗೆ ನಿಂತು ಸೂರ್ಯನ ದ್ವಾರ ಮಾಡಿಸ್ತಾ ಇದ್ದಾನೆ. ಹಾಗೆ ಸೂರ್ಯ ನಿಷ್ಪಕ್ಷಪಾತವಾಗಿ ಮಾಡ್ತಾ ಇದ್ದಾನು, ಏನ್ ಮಾಡ್ತಾ ಇದ್ದಾನೆ, ಛಾಯವ ಕಂಗೊಳಿಪ ತೆರದಿ. ಅವನು ಕೆಲವು ಜನಕ್ಕೆ ಪ್ರಕಾಶವಂತವಾಗಿ ಕಾಣಿಸ್ತಾನೆ, ಕೆಲವು ಜನಕ್ಕೆ ಛಾಯೆ ಮೀನ್ಸ್ ಶ್ಯಾಡೋ. ಒಂದು ವೃಕ್ಷ ಇದ್ರೆ ಆ ವೃಕ್ಷದ ಕೆಳಗೆ ಛಾಯೆ ಬೀಳತ್ತೆ, ಆ ಕಾರಣ ಏನು, ಛಾಯೆ ವೃಕ್ಷ ಆ ತಟ್ರಿ ಆ ಕೆಳಗೆ ನಿಂತವನಿಗೆ ಛಾಯೆ ಬರುತ್ತೆ, ನೆರಳು ಬರುತ್ತೆ, ಆ ಬಿಸಿಲಿನಲ್ಲಿ ನಿಂತವನಿಗೆ ಬಿಸಿಲು ಬರುತ್ತೆ. ಸೊ ಈ ವಿಧವಾಗಿ ಅವರವರಿಗೆ ತಕ್ಕಂತೆ ಬಿಸಿಲಾಗಲಿ ನೆರಳಾಗಲಿ ಕೊಡ್ತಾ ಇದ್ದಾನೆ. ಸೊ ಕಂಗೊಳಿಪದ ಹಾಗೆ ಕಾಣಿಸ್ಕೊಡ್ತಾ ಇದ್ದಾನೆ ಸೂರ್ಯ. ಅವನು ಒಂದೇ ರೀತಿಯಲ್ಲಿ ಇದ್ರು ಕೂಡ ಬೇರೆ ಬೇರೆ ಅವ್ರಿಗೆ ಬೇರೆ ಬೇರೆ ರೀತಿಯಲ್ಲಿ ಕಾಣಿಸ್ಕೊಡ್ತಾ ಇದ್ದಾನೆ, ಬೇರೆ ಬೇರೆ ಫಲಗಳನ್ನು ಕೊಡ್ತಾ ಇದ್ದಾನೆ. ಅದೇ ವಿಧವಾಗಿ ಹರಿಧರ, ಇಲ್ಲಿ ಎರಡು ಪಾಠಗಳಿದೆ, ಎರಡು ಪಾಠಗಳಲ್ಲಿ ಎರಡು ಅರ್ಥಗಳನ್ನು ನೋಡೋಣ. ಹರಿಧರಾಜಾನೇಜ ಅಂತ ಒಂದು ಪಾಠ, ನಾವು ಸೈಟ್ ನಲ್ಲಿ ಹಾಕಿದ್ದು ಒಂದು ಪ್ರಿಫರ್ ಮಾಡಿದ್ದು ಹರಿಧರೇಜಾನೇಜ ಅಂತ ಹೇಳಿ, ಹರಿಧರಾಜಾನೇಜ ಹರಿಧರೇಜಾನೇಜ ಎರಡು ಪಾಠಗಳನ್ನು ನೋಡ, ಎರಡು ಬೋತ್ ಆರ್ ಕರೆಕ್ಟ್ ಓನ್ಲಿ, ಬಟ್ ವಿ ವಾಂಟೆಡ್ ಟು ಹ್ಯಾವ್ ಒನ್ ಪ್ರಿಫರಬಲ್ ಪಾಠ, ಒಂದು ಬೇಕು ಅಂತ ಹೇಳಿ ಹರಿಧರೇಜಾನೇಜ ಅನ್ನುವ ಪಾಠವನ್ನು ಇಟ್ಕೊಂಡಿದ್ದೀವಿ. ಬಟ್ ಎರಡರ ಅರ್ಥವನ್ನು ನೋಡೋಣ. ಹರಿಧರೇಜಾನೇಜ ಜಗದೊಳಗಿರುವ ಛಾಯಾತಪನೆನಿಸಿ ಅಂತ ಹೇಳಿದಾಗ ಆ ಪಾಠದ ಅರ್ಥ ಏನು? ಹರಿಧರ, ಹರಿ ಅಂದ್ರೆ ಅರಗಳು ಅಂದ್ರೆ ಸ್ಪೋಕ್ಸ್ ಅಂತ ಹೇಳಿ, ಅರಗಳುಳ್ಳದ್ದು ಹರಿ, ಚಕ್ರಕ್ಕೆ ಭಗವಂತ ಧಾರಣ ಮಾಡಿದ ಚಕ್ರಕ್ಕೆ ಹರಿ ಅಂತ ಹೆಸರು. ಹರಿ ಅಂದ್ರೆ ಶತ್ರು ಅಂತ ಒಂದು ಅರ್ಥ ಇದೆ, ಇಲ್ಲಿ ಶತ್ರು ಅಂತ ಅರ್ಥ ಬರೋದಿಲ್ಲ, ಇಲ್ಲಿ ಹರಿ ಅಂದ್ರೆ ಚಕ್ರ ಅಂತ ಅರ್ಥ. ಹರಿಧರ ಅಂದ್ರೆ ಚಕ್ರಧಾರಿ, ಚಕ್ರಧರ ಪರಮಾತ್ಮನ ಹೆಸರು. ಹರಿಧರನಾದ ಭಗವಂತ ಏಜ ಅನೇಜ ಅನ್ನುವುದು ಜಗತ್ತಿಗೆ ವಿಶೇಷಣಗಳಾಗುತ್ತೆ. ಏಜಾನೇಜ ಅಂತ ಪಾಠ ತಗೊಂಡಾಗ ಏಜಾನೇಜ ಅನ್ನುವುದು ಜಗತ್ತಿನ ವಿಶೇಷಣ, ಅಡ್ಜೆಕ್ಟಿವ್ಸ್ ಫಾರ್ ಜಗತ್ತು. ಸೊ ಏ
ಹರಿಧರನಾದ ಪರಮಾತ್ಮ, ಚಕ್ರಧಾರಿಯಾದ ಪರಮಾತ್ಮ ಏಜಾನೇಜ ಜಗತ್ತಿಗೆ ಏನು ಮಾಡ್ತಾ ಇದ್ದಾನೆ, ಏಜಾನೇಜ ಜಗದೊಳಗಿರುವ ಏಜು, ಏಜ್ರು ಕಂಪನೆ ಚಲನೆ, ಏಜ ಅನ್ನುವ ಶಬ್ದ ಏಜ್ರು ಅನ್ನುವ ಧಾತುವಿಂದ ಬಂದಿದೆ. ಏಜ್ರು ಅನ್ನುವ ಧಾತುವಿಗೆ ಚಲನ, ಕದಲಾಡುವುದು, ಚಲಿಸುವುದು ಅಂತ ಒಂದರ್ಥ, ಕಂಪನ ನಡುಗುವುದು ಅಂತ ಒಂದರ್ಥ, ಚಲಿಸುವುದು ಮೂವಿಂಗ್ ಆರ್ ಶೇಕಿಂಗ್ ಶಿವರಿಂಗ್ ಅಂತ ಎರಡು ಅರ್ಥಗಳಿದೆ. ಇಲ್ಲಿ ಏಜು ಏಜ್ರು ಚಲನ ಅಂತ ತಗೊಂಡ್ರೆ ಏಜಾನೇಜ ಜಗತ್ತು, ಏಜ ಅಂದ್ರೆ ಸಂಚಲನ ಇರುವಂತಹದ್ದು, ಅನೇಜ ಅಂದ್ರೆ ಸಂಚಲನ ಇಲ್ಲದೆ, ಅಂದ್ರೆ ಎರಡು ಜೀವರಾಶಿಗಳು, ಅನೇಕ ವಿಧವಾದ ಜೀವರಾಶಿಗಳಿದೆ. ಏಜ್ರು ಏಜ್ರು ಅಂತ ಹೇಳಿದ್ರೆ ಚಲನ ಇರುವಂತಹದ್ದು, ಚೇತನಗಳಿಗೆ ಏಜ್ರು ಅಂತ ಹೇಳಿ, ಏಜ ಚಲಿಸುವಂತಹ ಜೀವರಾಶಿಗಳು, ಅನೇಜ ಚಲನವಿಲ್ಲದೆ ಇರುವಂತಹ ಜೀವರಾಶಿಗಳು, ಅದಕ್ಕೆ ಜಡಗಳು, ಜಡ ಚೇತನಗಳು ಅಂತರ್ಥ. ಜಡ ಚೇತನ ವಸ್ತುಗಳೆಲ್ಲವೂ ಇದೆ, ಜಡ ವಸ್ತುಗಳಿವೆ, ಚೇತನ ವಸ್ತುಗಳಿವೆ. ಈ ಜಡ ವಸ್ತುಗಳಿಗೆ ಒಂದು ವಿಧವಾದ ಅದಕ್ಕೆ ಅನುಭವ ಏನಿಲ್ಲ, ಎಕ್ಸ್ಪೀರಿಯನ್ಸ್ ಇಲ್ಲ ಜಡ ವಸ್ತುಗಳಿಗೆ, ದೇರ್ ಇಸ್ ನೋ ಎಕ್ಸ್ಪೀರಿಯನ್ಸ್. ಬಟ್ ಜಡ ವಸ್ತುಗಳ ಮೂಲಕವಾಗಿ ಚೇತನ ವಸ್ತುಗಳಿಗೆ ಎಕ್ಸ್ಪೀರಿಯನ್ಸ್ ಬರುತ್ತೆ. ಒಂದು ದೊಡ್ಡ ಶಿಲೆ ಇದೆ, ಬಿಗ್ ರಾಕ್, ಗುಹೆ ಇದೆ, ಪರ್ವತ ಇದೆ, ಅದರ ಗುಹೆ ಒಳಗೆ ತಣ್ಣಗಿರುತ್ತೆ. ಸೊ ಆ ಗುಹೆ ಮೇಲೆ ಸೂರ್ಯ ಬಂದು ಬೀಳ್ತಾ ಇದ್ದಾನೆ, ಕಿರಣಗಳು ಬೀಳ್ತಾ ಇವೆ, ಆದರೂ ಅಷ್ಟು ಬಿಸಿಲು ಇರುವಂತಹ ಕಿರಣಗಳನ್ನ ಬೆಟ್ಟ ಅದನ್ನೆಲ್ಲ ನಿರೋಧ ಮಾಡಿ ಅದನ್ನು ತಡೆದು ಆ ಗುಹೆ ಒಳಗೆ ತಣ್ಣಗೆ ಕೂಲಾಗಿರುತ್ತೆ. ಸೊ ಈ ಜಡದ ಒಳ ಮೇಲೆ ಒಂದು ವಿಧವಾದ ಪ್ರಭಾವ ತೋರಿಸ್ತಾ ಇದ್ದಾನೆ ಸೂರ್ಯ. ಅದೇ ವಿಧವಾಗಿ ಇನ್ನೊಂದು ಕಡೆ ಯಾವುದೋ ಒಂದು ವಜ್ರ ವೈಡೂರ್ಯ ಸ್ಟೋನ್ಸ್ ಇದೆ, ನಾವು ಇದು ನೋಡಿದೀವಿ ಹರಿಕಥಾಂಸಾರದಲ್ಲಿ, ಒಂದು ಕಡೆ ನೋಡಿದ್ವಿ ವಜ್ರಗಳ ಮೇಲೆ, ಅದೇ ವಿಧವಾಗಿ ರೆಡ್ ಸ್ಟೋನ್ಸ್ ಮೇಲೆ, ಅದೇ ವಿಧವಾಗಿ ಇದಂತೀವಿ ಕೋರಲ್ಸ್ ಅಂತೀವಿ, ಕೋರಲ್ಸ್. ಆ ಮೂರು ವಿಧ ಸತ್ವ ರಜಸ್ತಮೋ ಗುಣ ಜೀವಗಳನ್ನು ಕಂಪೇರ್ ಮಾಡುವಾಗ ಆ ಪವಿಹರಿಣ್ಮಣಿ ಅನ್ನುವ ಪದ್ಯದಲ್ಲಿ ಪವಿಹರಿಣ್ಮಣಿ ಅಂತೇಳಿ, ಪವಿ ಅಂದ್ರೆ ವಜ್ರಗಳು, ಹರಿಣ್ಮಣಿ ಅಂತ ಹೇಳಿದ್ರೆ ಕೆಂಪು ಸ್ಟೋನ್ಗಳು, ಅದೇ ವಿಧವಾಗಿ ಆರ್ ಗ್ರೀನ್ ಸ್ಟೋನ್. ಪವಿಹರಿಣ್ಮಣಿ ವಿದ್ರುಮ, ವಿದ್ರುಮ ಅಂತ ಹೇಳಿದ್ರೆ ಕೋರಲ್ಸ್ ಅಂತೀವಲ್ಲ ಅದು. ಆ ಮೂರು ವಿಧವಾದ ಸ್ಟೋನ್ಸ್ ಮೇಲೆ ಸೂರ್ಯನ ಪ್ರಭಾವ ಮೂರು ವಿಧವಾಗಿರುತ್ತೆ. ವಜ್ರಗಳಲ್ಲಿ ಬಿದ್ದಾಗ ಸೂರ್ಯ ಕಿರಣಗಳು ಬಹಳ ಪ್ರಕಾಶ ತಳ 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 ಆಗುತ್ತೆ. ಆ ಮಧ್ಯ ವಿಧವಾಗಿ ಮೀಡಿಯಂ ಲೈಟ್ ಆ ಸ್ಟೋನ್ಸ್ ಮೇಲೆ, ಗ್ರೀನ್ ಸ್ಟೋನ್ಸ್ ಮೇಲೆ ಬೀಳುವಾಗ ಒಂದು ವಿಧವಾದಂತಹ ಮೀಡಿಯಂ ಕೈಂಡ್ ಆಫ್ ಲೈಟ್ ಬರುತ್ತೆ. ಆ ಕೋರಲ್ಸ್ ಮೇಲೆ ಬಿದ್ದಾಗ ಅದರಲ್ಲಿ ಏನು ಅಷ್ಟು ಪ್ರತಿಫಲಿಸುವುದಿಲ್ಲ. ಸೊ ಸೇಮ್ ಸೂರ್ಯ ಶೋಸ್ ತ್ರೀ ಕೈಂಡ್ಸ್ ಆಫ್ ಇದು ತೋರಿಸಿಕೊಡ್ತಾನೆ. ಅದೇ ವಿಧವಾಗಿ ಇಲ್ಲಿ ಏನು ಆಗ್ತಾ ಇದೆ ಅಂದ್ರೆ ಜಡ ಪದಾರ್ಥಗಳಲ್ಲಿ ಕೂಡ ಸೂರ್ಯನ ಕಿರಣಗಳು ಒಂದೇ ರೀತಿ ಬಿದ್ದರೂ ಬೇರೆ ಬೇರೆ ಎಫೆಕ್ಟ್ಸ್ ಇರುತ್ತೆ. ಚೇತನ ಪದಾರ್ಥಗಳಂತಲೂ ಹೇಳಬೇಕಾಗಿದ್ದೇ ಇಲ್ಲ, ಕೆಲವು ಚೇತನ ಪದಾರ್ಥಗಳಿಗೆ ಸೂರ್ಯನಿಂದ ಬಹಳ ಸಂತೋಷ ಪಡ್ತಾರೆ ಆ ಸೂರ್ಯ, ಕೆಲವು ಆ ಸೂರ್ಯನ ಬಿಸಿಲಿಗೆ ತಡಿಲಾರದೆ ಕಷ್ಟ ಪೀಡೆ ಬರ ಉಂಟಾಗುತ್ತೆ, ಹೀಗೆ ಆತಪ ಅಂದ್ರೆ ಬಿಸಿಲು. ಸೊ ಈ ವಿಧವಾಗಿ ಬೇರೆ 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 ವಿಧವಾದ ಎಫೆಕ್ಟ್ಸ್ ಸೂರ್ಯ ತೋರಿಸಿಕೊಡ್ತಾ ಇದ್ದಾನೆ. ಸೊ ಈ ವಿಧವಾಗಿ ಹರಿಧರ ಏಜಾನೇಜ ಜಗದೊಳಗೆ ಈ ಜಡಚೇತನಾತ್ಮಕವಾದ ಈ ಪ್ರಪಂಚದ ಒಳಗೆ, ಜಗತ್ತಿನ ಒಳಗೆ ಅವರವರಿಗೆ ತಕ್ಕಂತೆ ಫಲವನ್ನು ಕೊಡ್ತಾನೆ. ಸೊ ಜಗದೊಳಗಿರುವ ಇದ್ದಾನೆ ಹಾಗೆ ಛಾಯಾತಪ ನೆನೆಸಿ, ಇಲ್ಲಿ ಕೂಡ ಛಾಯಾ ಅಂದ್ರೆ ನೆರಳು, ಆತಪ ಅಂದ್ರೆ ಬಿಸಿಲು. ಇದಕ್ಕೆ ಎರಡು ವಿಧವಾದ ಅರ್ಥಗಳನ್ನು ಮಾಡಬಹುದು. ಛಾಯಾ ಆತಪ ಅನ್ನುವ ಶಬ್ದಗಳಿಗೆ ಒಂದು ಅರ್ಥ ಮೇಲ್ನೋಟದ ಅರ್ಥ ತಗೊಂಡ್ರೆ ಛಾಯಾ ನೆರಳು, ಸ್ಕೂಲ್ ಎಫೆಕ್ಟ್ ಚೆನ್ನಾಗಿರುತ್ತೆ. ಸೊ ಛಾಯಾ ಒಳ್ಳೇದು ಅಂದ್ರೆ ಸುಖವನ್ನು ಕೊಡುವಂತಹದ್ದು, ಛಾಯಾ ಸುಖವನ್ನು ಕೊಡುವ ಛಾಯಾರೂಪನಾಗಿದ್ದಾನೆ. ಇಲ್ಲ ಆ ಸಮಂತಾತ ತಾಪ ಬಿಸಿಲು ಚೆನ್ನಾಗಿ ಬಿಸಿಲು ಮೈಯೆಲ್ಲ ಸುಟ್ಟೋಗುವಂತೆ ಬಿಸಿಲನ್ನು ಕೊಟ್ಟು ತಾಪನ ಕೊಡುವಂತಹದ್ದು, ಕಷ್ಟ ಕೊಡುವಂತಹದ್ದು, ಪೀಡೆಯನ್ನು ಕೊಡುವಂತಹದ್ದು ಒಂದು ಎಫೆಕ್ಟ್. ಸೊ ಇದು ಉತ್ತಮ ಜೀವರಾಶಿಗಳಿಗೆ ಸುಖವನ್ನು, ಛಾಯೆಯಂತೆ ನೆರಳಂತೆ ಸುಖವನ್ನು ಕೊಡ್ತಾನೆ. ಆ ಅಧಮರಿಗೆ ಆತಪ ಬಿಸಿಲಿನಂತೆ, ಅಂದ್ರೆ ಇದು ಸಿಂಬಾಲಿಕ್ ಆಗಿ ತಕ್ಕೋಬೇಕು ಅಂದ್ರೆ ಬಿಸಿಲು ಬೀಳೋರಿಗೆಲ್ಲ ಅಧಮರು ನೆರಳಲ್ಲಿರೋರೆಲ್ಲ ಉತ್ತಮರು ಅಂತ ಅರ್ಥ ಅಲ್ಲ, ಎಫೆಕ್ಟ್ಸ್ ಮಾತ್ರ ತಕ್ಕೋಬೇಕು. ದ ಕಂಪ್ಯಾರಿಸನ್ ಇಸ್ ಹೀಗೆ, ಈವನ್ ಹಾಟ್ ಪ್ಲೇಸ್ ನಲ್ಲಿ ಕೂಡ ಶೇಡ್ ನಲ್ಲಿ ನಿಂತ್ರೆ ಸುಖವಾಗಿರುತ್ತೆ. ಆರ್ ಒಂದು ಕೋಲ್ಡ್ ಪ್ಲೇಸ್ ನಲ್ಲಿ ಇದ್ದಾಗ ಕೂಡ ಒಳ್ಳೆ ಬಿಸಿಲಿನಲ್ಲಿ ನಿಂತಾಗ ಆ ಬಿಸಿಲಿನ ಬಿಸಿ ತಾಕ್ತಾ ಇದ್ರೆ ಕಷ್ಟ ಇರಬಹುದು. ಸೊ ಇಟ್ ಈಸ್ ಆಕ್ಚುಲಿ ಸಿಂಬಾಲಿಕ್ ಆಗಿ ಸುಖ ದುಃಖಗಳನ್ನು ಕೊಡುವಂತಹದ್ದು. ಮತ್ತೆ ಮಿಶ್ರರಿದ್ದಾರಲ್ಲವಾ ರಜೋಗುಣ ಸಂಸಾರಿಗಳು, ಅವರಿಗೆ ಹೇಗೆ ಅಂದ್ರೆ ಛಾಯಾ ಅಥವಾ ಮಿಕ್ಸ್ಚರ್ ಆಫ್ ಬಿಸಿಲು ಬಿಸಿಲು ನೆರಳುಗಳ ಮಿಕ್ಸ್ಚರ್ ಇದ್ದಂತೆ, ಅಂತ ಅವರಿಗೆ ಸುಖ ದುಃಖಗಳ ಮಿಶ್ರ ಇರುವಂತೆ. ಹೀಗೆ ಉತ್ತಮ ಮಧ್ಯಮ ಜೀವರಾಶಿಗಳಿಗೆ ಈ ಮೂರು ವಿಧವಾದ ಪ್ರಭಾವವನ್ನು ಒಂದೇ ಸೂರ್ಯ ಕೊಡ್ತಾ ಇದ್ದಾನೆ, ಆದ್ರೆ ಅವರವರಿಗೆ ತಕ್ಕಂತೆ ಕೊಡ್ತಾನೆ. ಹಾಗೆ ಒಂದು ಅರ್ಥ ತಗೋಬಹುದು. ಇನ್ನೊಂದು ಕಡೆ ತಗೊಂಡಾಗ ಅಲ್ಲಿ ಟೋಟಲಿ ಡಿಫ್ರೆಂಟ್ ಮೀನಿಂಗ್ ಕೊಡ್ತಾರೆ. ಛಾಯಾ ಟು ಅವಿದ್ಯಾ, ಇದು ಭಾಗವತ ತಾತ್ಪರ್ಯದಲ್ಲಿ ಆಚಾರ್ಯರು ಹೇಳಿದಂತಹ ಒಂದು ಛಾಯಾ ಆತಪ ಅನ್ನುವುದಕ್ಕೆ ಛಾಯಾ ಟು ಅವಿದ್ಯಾ ಸಂಪ್ರೋಕ್ತ ಜನ್ಯ ವಿದ್ಯಾ ಆತಪ ಸ್ಮೃತ ಜೀವಗುದ್ರಸ್ಯ ತೌ ಪಕ್ಷೌ ಅಧ ಊರ್ಧ್ವ ಪಥೋ ಪೃಥಕ್ ತೌ ವಿಷ್ಣೋಸ್ತು ನ ವಿದ್ಯೇತೆ ನಿತ್ಯ ವಿದ್ಯಾ ಸ್ವರೂಪಿಣ ಇತಿ ಚ ಅಂತ ಹೇಳಿ ಅಲ್ಲಿ ಛಾಯಾ ಅನ್ನುವ ಶಬ್ದಕ್ಕೆ, ಛಾಯಾ ಅಂದ್ರೆ ಶೇಡ್, ಶೇಡ್ ಅಂದ್ರೆ ಏನು, ಆಬ್ಸೆನ್ಸ್ ಆಫ್ ಲೈಟ್, ಆಬ್ಸೆನ್ಸ್ ಆಫ್ ಲೈಟ್ ಅಂದ್ರೆ ಇಗ್ನೋರೆನ್ಸ್, ಅವಿದ್ಯಾ. ಇಲ್ಲಿ ಛಾಯಾ ಅನ್ನುವುದು ಅವಿದ್ಯೆಯ ಅಂತ ಹೇಳಿಬಿಟ್ಟು ಅವಿದ್ಯಾ ಸಂಪ್ರೋಕ್ತ ಜನ್ಯ ವಿದ್ಯಾ ಆತಪಃ, ಆ ತಪಃ ಆ ಅಂದ್ರೆ ಚೆನ್ನಾಗಿ ಲೈಟ್ ಬ್ರೈಟ್ನೆಸ್ ಇರುವಂತಹದ್ದು ಅಂದ್ರೆ ಜನ್ಯ ವಿದ್ಯಾ, ತನಗೆ ಹುಟ್ಟಿ ಬಂದಂತಹ ವಿದ್ಯೆ, ಜ್ಞಾನ, ಜ್ಞಾನೋತ್ಪಾದನ ಅಂತೀವಲ್ವಾ, ಜ್ಞಾನೋತ್ಪಾದನವನ್ನು ಆತಪ ಅನ್ನುವ ಶಬ್ದದಿಂದ ಬಳಸಿದ್ದಾರೆ. ಸ್ಮೃತಃ ಆ ವಿಧವಾಗಿರುವಂತಹ ಜೀವಗಳ ವಿಷಯದಲ್ಲಿ ಎರಡು ವಿಧವಾದ ಜೀವರಾಶಿಗಳಿದ್ದಾರೆ. ಅಂದ್ರೆ ಅವರು ಅವಿದ್ಯೆಯನ್ನು ಪಡೆದವರು, ಅದೇ ವಿಧವಾಗಿ ಒಳ್ಳೆ ಜ್ಞಾನವನ್ನು ಪಡೆದವರು ಅಂತೇಳಿ, ಜ್ಞಾನಿಗಳು ಅಜ್ಞಾನಿಗಳು. ಮತ್ತೆ ಮಧ್ಯದಲ್ಲಿ ಇರುವವರು ಅಂದ್ರೆ ಅವರಿಗೆ ಮಿಶ್ರ ಜ್ಞಾನ ಮಧ್ಯದಲ್ಲಿ ಇರುವಂತಹವರನ್ನು ತಗೋದು, ಮೂರು ಅದು ಉಪಲಕ್ಷಣತೆಯ ಬರುತ್ತೆ. ಹೀಗೆ ಇರುವಂತಹವರು ಅಧ ಊರ್ಧ್ವ ಪಥೋ ಪೃಥಕ್, ಅವರು ಆ ಅವಿದ್ಯದಲ್ಲಿ ಇರುವಂತಹವರು ಅಧೋ ಮಾರ್ಗಕ್ಕೆ ಹೋಗ್ತಾ ಇದ್ದಾರೆ, ಜ್ಞಾನದಿಂದ ಕೂಡಿದವರು ಊರ್ಧ್ವ ಮಾರ್ಗ ಮೇಲಕ್ಕೆ ಪ್ರಯಾಣ ಮಾಡ್ತಾ ಇದ್ದಾರೆ. ಹೀಗೆ ಈ ಛಾಯಾ ಆತಪಗಳನ್ನುವುದು ಅವಿದ್ಯಾ ಆಮೇಲೆ ಜ್ಞಾನಗಳನ್ನು ತಿಳಿಸಿಕೊಡುವಂತಹ ಶಬ್ದಗಳಾಗಿದೆ. ಅದೇ ಆ ವಿಧವಾಗಿ ಛಾಯಾ ಆತಪ ನೆನೆಸಿ ಆ ಹೆಸರಿನಿಂದ ಕರೆಯಲ್ಪಟ್ಟವನಾಗಿ ಭಗವಂತ ಏನು ಮಾಡ್ತಾ ಇದ್ದಾನೆ, ಜಗದೊಳಗೆ ಇದ್ದಾನೆ, ಇರುವ ಛಾಯಾ ಆತಪ ಎನಿಸಿ ಆ ಹೆಸರುಗಳಿಂದ ಕರೆಯಲ್ಪಟ್ಟವನಾಗಿ ಆಯಾ ಜೀವರಾಶಿಗಳ ಜ್ಞಾನ ಅಜ್ಞಾನಗಳಿಗೆ ತಕ್ಕಂತೆ ಅವರವರಿಗೆ ಕೊಡಬೇಕಾಗಿದ ಗತಿಗಳನ್ನು ಭಗವಂತ ಕೊನೆಗೆ ತಲುಪುವಂತೆ ಮಾಡ್ತಾನೆ, ತಲುಪಿಸ್ತಾನೆ. ಅದು ಭಗವಂತ ಯಾವ ಹೆಸರಿನಿಂದ, ಸಂಕರ್ಷಣಾಹ್ವಯ, ಸಂಕರ್ಷಣ ಅನ್ನುವ ಹೆಸರಿನಿಂದ ಕರೆಯಲ್ಪಟ್ಟವನಾಗಿ ಛಾಯಾತಪ ನೆನೆಸಿ ಸಂಕರ್ಷಣಾಹ್ವಯ. ಯಾವುದ್ರಿ ಹೆಸರು, ಛಾಯಾ ಅಂತ ಹೆಸರು, ಆತಪ ಅಂತ ಹೆಸರು, ಸಂಕರ್ಷಣ ಅಂತ ಹೆಸರು, ಅಂದ್ರೆ ಎಲ್ಲವೂ ಭಗವಂತ ಹೆಸರು. ಸಂಕರ್ಷಣ ಸಮ್ಯಕ್ ಕಶ್ಯತಿ ಅಂದರೆ ಅವರವರಿಗೆ ಅವರವರ ಗಮ್ಯಸ್ಥಾನಗಳಿಗೆ ಎಳ್ಕೊಂಡು ಹೋಗ್ತಾನಾದ ಕಾರಣದಿಂದ ಸಂಕರ್ಷಣ. ಅವನು ಛಾಯಾ ಅಂತ ಹೇಳಿದರೆ ಯಾರಿಗೆ ಅವಿದ್ಯೆಯ ಮೂಲಕವಾಗಿ ದುಃಖವನ್ನು ಕೊಡಬೇಕು ಅವರಿಗೆ ಛಾಯಾ ಅನ್ನೋ ಹೆಸರಿನಿಂದ ಇದ್ದು ಭಗವಂತ ಆ ದುಃಖವನ್ನು ಬರುವಂತೆ ಮಾಡ್ತಾನೆ. ಆತಪ ಅನ್ನುವ ಹೆಸರಿನಿಂದ ಜ್ಞಾನವನ್ನು ಕೊಟ್ಟು ಭಗವಂತ, ಇಲ್ಲಿ ಆತಪ ಬಿಸಿಲ ಅಂತಲ್ಲ, ಆತಪ ಜ್ಞಾನ, ಒಳ್ಳೆ ಜ್ಞಾನವನ್ನು ಕೊಟ್ಟವನಾಗಿ ಅವರಿಗೆ ಕೊಡಬೇಕಾಗಿದ್ದ ಮೋಕ್ಷದ ಗತಿಯಲ್ಲಿ ಮಾರ್ಗದಲ್ಲಿ ಊರ್ಧ್ವ ಮಾರ್ಗದಲ್ಲಿ ಕರ್ಕೊಂಡು ಹೋಗ್ತಾನೆ ಅಂತ ಹೇಳಿ ಆ ವಿಧವಾದ ಅರ್ಥವನ್ನು ಮಾಡಿದ್ದಾರೆ. ನಾನು ಇನ್ನೊಂದು ಪಾಠ ಹರಿಧರ ಏಜಾನ್, ಏಜಾ ಅಂದ್ರೆ ಏಜ್ರು ಅಂದ್ರೆ ಏಜಾ ಅಂತ ಹೇಳಿದ್ರೆ ಎರಡು ವಿಧವಾದ ಜೀವರಾಶಿಯನ್ನು ಹೇಳುವಾಗ ಏಜ್ ಕಂಪನಿ ಅನ್ನುವ ಅರ್ಥವನ್ನು ಹೇಳಿ ಏಜ ಅಂತ ಹೇಳಿದ್ರೆ ಚೇತನ ಪದಾರ್ಥಗಳಂತೇಳಿ, ಅನೇಜ ಅಂದ್ರೆ ಜಡ ಪದಾರ್ಥಗಳಂತೇಳಿ ಒಂದು ಅರ್ಥವನ್ನು ನೋಡಿದ್ದೀವಿ. ಇದು ಜಗತ್ತಿಗೆ ವಿಶೇಷಣಗಳಾಗಿವೆ ಏಜ ಅನೇಜ ಅಂತ ಪಾಠ ತಗೊಂಡಾಗ. ಇನ್ನೊಂದು ಪಾಠ ಇದೆ ಅಂತ ಹೇಳಿದೆ, ಹರಿಧರಾಜಾನೇಜ ಜಗದೊಳಗಿರುವ ಛಾಯಾದ ಪನಿನಿಸಿ ಅಂತೇಳಿ. ಭಗವಂತನಿಗೆ ಈಗ ಹರಿಧರ ಅಜಾನೇಜ ಅಂತ ಪಾಠ ತಗೊಂಡಾಗ ಹರಿಧರ ಅಜ ಅನೇಜಿರುವ ಅಂತೇಳಿ, ಈಗ ಹೀಗೆ ತಗೊಂಡಾಗ ಅಜ ಅನೇಜ ಅನ್ನುವುದು ಜಗತ್ತಿನ ವಿಶೇಷಣಗಳಾಗದೆ ಅಜ ಅನೇಜ ಅನ್ನುವುದು ಹರಿಧರನಿಗೆ ವಿಶೇಷಣಗಳಾಗದೆ, ಭಗವಂತ ಹರಿಧರ ಚಕ್ರಧಾರಿಯಾದ ಭಗವಂತ ಅಜಾನೇಜನಾಗಿದ್ದಾನೆ ಅವನು. ಅಜ ಅಂದ್ರೆ ಹುಟ್ಟು ಇಲ್ಲದವನು, ಅಜ ಅಂದ್ರೆ ಜನ್ಮರಹಿತನಾದವನು. ಉತ್ಪತ್ತಿ ಅಂದರು, ಜನ್ಮ ಅಂದರು, ಹುಟ್ಟು ಅಂದರು, ಪ್ರಭವ ಅಂದರು, ಇವೆಲ್ಲವೂ ಕೂಡ ಆಲ್ ಆರ್ ಪರ್ಯಾಯ ಪದಗಳು. ಉತ್ಪತ್ತಿ ಅಂದರು, ಜನ್ಮ ಅಂದರು, ಹುಟ್ಟು ಅಂದರು, ಇವೆಲ್ಲವೂ ಹೇಳು ಒಂದೇ ಅರ್ಥ, ಸಮಾನ ಅರ್ಥಗಳು. ಉತ್ಪತ್ತಿರಹಿತ, ಜನ್ಮರಹಿತ, ಇಂತಹ ಅಜನಾಮಕನಾದ ಭಗವಂತ ಅವನು ಅಜ ಅಂತ ಕರೆಯಲ್ಪಟ್ಟವನಾಗಿದ್ದಾನೆ. ಹರಿಧರನಾದವನು ಚಕ್ರಧಾರಿ ಅಜನು, ಅದು ಅಜ ಅವನು ವಿಶೇಷವೇ ಆಗುತ್ತೆ. ಅನೇಜ ಅಂದ್ರೆ ನಾನು ಹೇಳಿದೆ ಏಜ್ರು ಚಲನೆ ಕಂಪನಿ ಅಂತ ಹೇಳಿ, ಏಜ್ರು ಧಾತುವಿನಿಂದ ಬಂತು. ಅನೇಜ ಅಂದ್ರೆ ಚಲನವಿಲ್ಲದ್ದು ಜಡ ಅಂತ ಒಂದು ಅರ್ಥ ಮಾಡಿದ್ದೀವಿ. ಇನ್ನೊಂದು ಅರ್ಥ ತಗೊಂಡ್ರೆ ಏಜ್ರು ಕಂಪನೆ, ಕಂಪನ ಅಂದ್ರೆ ನಡುಗು, ನಡುಗು ಭಯದಿಂದ ನಡುಗು ಬರುತ್ತೆ. ಸೊ ಭಗವಂತ ಕಂಪನಾದಿ ದೋಷಗಳಿಲ್ಲ, ಅವನು ಅನೇಜ ಅನ್ನುವುದು ಅಜ ಭಗವಂತನ ವಿಶೇಷಣ, ಅನೇಜ ಭಗವಂತನ ವಿಶೇಷಣ ಅಂತ ಹೇಳಿ. ಎರಡನೇ ಪಾಠ ಸೆಕೆಂಡ್ ವರ್ಷನ್ ತಗೊಂಡಾಗ ಎರಡನೇ ಪಾಠ ಹರಿಧರಾಜಾನೇಜ ಅಂತ ತಗೊಂಡಾಗ ಅಜಾನೇಜ ಅನ್ನುವ ಎರಡು ಶಬ್ದಗಳು ಕೂಡ, ಅಜ ಅನೇಜ ಅನ್ನುವ ಎರಡು ಶಬ್ದಗಳು ಕೂಡ ಹರಿಧರನಿಗೆ ವಿಶೇಷಣಗಳಾಗತ್ತೆ, ಜಗತ್ತಿಗೆ ವಿಶೇಷಣಗಳಲ್ಲ. ಸೊ ಈ ಸೆಕೆಂಡ್ ಪಾಠ ತಗೊಂಡಾಗ ಹರಿಧರಾಜಾನೇಜ ಅಜನಾದ ಅನೇಜನಾದ ಹರಿಧರ ಅಂದರೆ ಜನ್ಮರಹಿತನಾದಂತಹ, ಹಾಗೆ ದುರ್ಬಲದಿಂದ ನಡುಗೋದಿರುತ್ತೆ, ಕಂಪನ ನಡುಗುವುದು ಭಯದಿಂದ ನಡುಗುವುದು, ಆ ದುರ್ಬಲದಿಂದ ಭಯದಿಂದ ನಡುಗುವಂತಹ ದೋಷವಿಲ್ಲದವನು, ಅದಕ್ಕೆಂದ ಅನೇಜ ಏಜ್ರು ಕಂಪನೆ, ಏಜ್ರುತ್ವ ಇಲ್ಲದವನು, ಕಂಪನ ಇಲ್ಲದವನು, ನಡಗು ಇಲ್ಲದವನು, ಭಯವಿಲ್ಲದವನು, ದುರ್ಬಲವಿಲ್ಲದವನು, ಬಲಹೀನನಲ್ಲ, ಅತ್ಯಂತ ಬಲವಂತ, ಭಯರಹಿತನಾಗಿದ್ದಾನೆ ಭಗವಂತ ಅನ್ನುವ ಅರ್ಥವನ್ನು ತೋರಿಸುವಂತಹದ್ದು ಅನೇಜ ಅನ್ನುವ ಶಬ್ದ. ಈ ವಿಧವಾಗಿ ಅಜ ಅನೇಜ ಅನ್ನುವ ಶಬ್ದಗಳಿಂದ ವಾಚ್ಯನಾದ ಹರಿಧರ ಚಕ್ರಧಾರಿಯಾದಂತಹ ಭಗವಂತನು, ಅವನು ಹರಿಧರಾಜಾನೇಜ ಜಗದೊಳಗೆ, ಜಗತ್ತನ್ನು ಜಗತ್ತನ್ನು ಸಮಸ್ತ ಪ್ರಪಂಚದ ಒಳಗಿರುವ ಹಾಗೆ ಜಗದೊಳಗಿದ್ದಾನೆ ಅಂದ್ರೆ ಸಮಸ್ತ ಜೀವರಾಶಿಗಳ ಒಳಗೂ ಅಂತರ್ಯಾಮಿಯಾಗಿದ್ದಾನೆ. ಇಲ್ಲಿ ಜಗದೊಳಗೆ ಅಂತ ಹೇಳಿದ್ರೆ ಜಡಚೇತನಾತ್ಮಕವಾದ ಜಗತ್ತು, ಜಡಚೇತನಾತ್ಮಕವಾದದ್ದು ಅನ್ನುವುದು ಅಲ್ಲಿ ಇಂಪ್ಲೈಡ್ ಮೀನಿಂಗ್. ಅಂದ್ರೆ ಅಜಾನೇಜ ಅನ್ನುವುದು ಭಗವಂತನ ವಿಶೇಷಣಗಳಾದಾಗ ಜಗತ್ತು ಅನ್ನುವುದು ಜಡಚೇತನಾತ್ಮಕವಾದ ಜಗತ್ತು ಅನ್ನುವುದು, ಜಗತ್ತು ಅಂದ್ರೆ ಸಮಸ್ತ ಪ್ರಪಂಚ, ಸಮಸ್ತ ಪ್ರಪಂಚ ಅಂದ್ರೆ ಇದರೊಳಗೆ ಜಡವೂ ಇದೆ ಚೇತನಗಳು ಇದೆ. ಸೊ ಜಡಚೇತನಗಳಂತ ಪ್ರತ್ಯೇಕವಾಗಿ ಹೇಳಬೇಕಾಗಿದ್ದಿಲ್ಲ. ಅಜಾನೇಜ ಅನ್ನುವುದು ಭಗವಂತನ ವಿಶೇಷಣಗಳು, ಜಗತ್ತಿನ ಒಳಗೆ ಅಂದ್ರೆ ಜಡಚೇತನಾತ್ಮಕವಾದ ಈ ಸಮಸ್ತ ಪ್ರಪಂಚದ ಒಳಗೂ ಭಗವಂತ ಸರ್ವವ್ಯಾಪ್ತನಾಗಿ ಚೇತನಗಳ ಒಳಗೆ ಬಿಂಬರೂಪನಾಗಿ ಜಡ ಪದಾರ್ಥಗಳ ಒಳಗೆ ವ್ಯಾಪಕನಾಗಿ ವ್ಯಾಪ್ತರೂಪನಾಗಿ ಭಗವಂತ ಇದ್ದು ಏನು ಮಾಡ್ತಾ ಇದ್ದಾನೆ? ಛಾಯಾ ಆತಪನೆನಿಸಿ, ಅಂದರೆ ಜಡಪದಾರ್ಥಗಳಿಗೆ ಫೀಲಿಂಗ್ಸ್ ಇಲ್ಲದೆ ಇದ್ದರೂ ಕೂಡ ಛಾಯಾ ಆತಪ ಅನ್ನುವ ಹೆಸರುಗಳಿಂದ ಕರೆಯಲ್ಪಟ್ಟವನಾಗಿ ಆಯಾ ಜಡಪದಾರ್ಥಗಳಿಗೆ ಕೊಡಬೇಕಾಗಿದ್ದಂತಹ ಎಫೆಕ್ಟ್ಸ್ ಕೊಡ್ತಾ ಇದ್ದಾನೆ. ಚೇತನ ಪದಾರ್ಥಗಳಿಗೆ ಕೊಡಬೇಕಾದ ಎಫೆಕ್ಟ್ಸ್ ಅನ್ನು ಕೊಟ್ಟು ಅವರಿಗೆ ಸೇರಬೇಕಾದ ಗಮ್ಯಸ್ಥಾನವನ್ನು ಸೇರಿಸುತ್ತಾನೆ, ಜ್ಞಾನ ಅಜ್ಞಾನಗಳನ್ನು ಕೊಡ್ತಾನೆ. ಅಂದ್ರೆ ಅಷ್ಟವಿಧ ವ್ಯಾಪಾರಗಳಲ್ಲಿ ಅಷ್ಟವಿಧ ಸೃಷ್ಟಿ ಸ್ಥಿತಿಲಯ ನಿಯಮನ ಜ್ಞಾನ ಅಜ್ಞಾನ ಬಂಧ ಮೋಕ್ಷ, ಈ ಎಂಟು ವಿಧ ವ್ಯಾಪಾರಗಳಲ್ಲಿ ಸೃಷ್ಟಿ ಸ್ಥಿತಿಲಯ ಅನ್ನುವುದು ಜಡ ಪದಾರ್ಥಗಳಿಗೂ ಇದೆ, ಚೇತನ ಪದಾರ್ಥಗಳಿಗೂ ಇದೆ. ಜ್ಞಾನ ಅಜ್ಞಾನ ಬಂಧ ಅಲ್ಲಿ ನಿಯಮನ ಅನ್ನುವುದು ಕಂಟ್ರೋಲ್ ಅನ್ನುವುದು ಕೂಡ ಜಡ ಚೇತನ ಪದಾರ್ಥಗಳ ಎಲ್ಲದಕ್ಕೂ ಕಂಟ್ರೋಲ್ ನಿಯಮನವೂ ಇದೆ. ಜ್ಞಾನ ಅಜ್ಞಾನ ಬಂಧ ಮೋಕ್ಷ ಅನ್ನುವುದು ಚೇತನ ಪದಾರ್ಥಗಳಿಗಿದೆ, ಜಡ ಪದಾರ್ಥಗಳಿಗೆ ಅದು ಅಪ್ಲೈ ಆಗುವುದಿಲ್ಲ. ಜ್ಞಾನ ಅಜ್ಞಾನ ಬಂಧ ಮೋಕ್ಷ ಅನ್ನುವ ಈ ನಾಲ್ಕು ಕೂಡ ಚೇತನ ಪದಾರ್ಥಗಳಿಗೆ ಕೊಡುವವನಾಗಿದ್ದಾನೆ ಭಗವಂತ. ಅವನ್ನು ಕೂಡ ಇಳಿಸುವಂತಹ ಶಬ್ದಗಳು ಛಾಯಾ ಆತಪ. ಯಾಕಂದ್ರೆ ಹೇಳಿದ್ರೆ ಛಾಯಾ ಅನ್ನುವುದು ಅದು ಜ್ಞಾನವನ್ನು ತೋರಿಸುವಂತಹ ಶಬ್ದ ಆಚಾರ್ಯರ ಭಾಗವತ ತಾತ್ಪರ್ಯದ ಪ್ರಕಾರ, ಆತಪ ಅನ್ನುವುದು ಜ್ಞಾನವನ್ನು ತೋರಿಸುವಂತಹ ಶಬ್ದ. ಆ ಕಾರಣದಿಂದ ಜ್ಞಾನಾಜ್ಞಾನಗಳನ್ನು ಆಯಾ ಜೀವರಾಶಿಗಳಿಗೆ ಅವರವರ ಯೋಗ್ಯತೆಗೆ ತಕ್ಕಂತೆ ಭಗವಂತ ಕೊಟ್ಟವನಾಗಿ, ಯೋಗ್ಯತೆಗೆ ತಕ್ಕಂತೆ ಅನ್ನುವುದು ಎಲ್ಲಿದರಿ ಅಂತ ಹೇಳಿದ್ರೆ ಅದಕ್ಕೆ ಛಾಯಾ ಆತಪ, ಛಾಯಾ ಆತಪ. ಜ್ಞಾನ ಅಜ್ಞಾನಗಳು, ಛಾಯಾ ಅಂದ್ರೆ ಅಜ್ಞಾನ, ಆತಪ ಅಂದ್ರೆ ಜ್ಞಾನ, ಇವು ಎರಡನ್ನೂ ಕೂಡ ಭಗವಂತ ಅವರವರ ಯೋಗ್ಯತೆಗೆ ತಕ್ಕಂತೆ ಕೊಟ್ಟವನಾಗಿ, ಸಂಕರ್ಷಣ ಅನ್ನುವ ಹೆಸರಿನಿಂದ ಕರೆಯಲ್ಪಟ್ಟವನಾಗಿ, ಅವರು ಸೇರಬೇಕಾಗಿದ್ದ ಗಮ್ಯಸ್ಥಾನವನ್ನು ಅವರಿಗೆ ಸಂಕರ್ಷತಿ ಸಮ್ಯಕ್ ಕರ್ಷತಿ ಹೇಳಿಕೊಂಡು ಅವರಿಗೆ ಸೇರಬೇಕಾಗಿದ್ದ ಸ್ಥಾನಗಳಲ್ಲಿ ಸೇರಿಸುತ್ತಾನಾದ ಕಾರಣ ಸಂಕರ್ಷಣ ಅನ್ನುವ ಹೆಸರಿನಿಂದ ಕರೆಯಲ್ಪಟ್ಟವನಾಗಿ ಭಗವಂತ ಅವರವರ ಯೋಗ್ಯತೆಗಳಂತಿಪ್ಪ ಶೈಲಿ ಹೇಳಿದ್ದಾರೆ ಸ್ಪಷ್ಟವಾಗಿ. ಆಯಾ ಜೀವರಾಶಿಗಳ ಯೋಗ್ಯತೆಗಳಂತೆ ಅವರವರೊಳಗೆ ಬಿಂಬರೂಪನಾಗಿ ಭಗವಂತ ನಿಂತು ಪ್ರತಿಬಿಂಬರಾಗಿರುವ ಆ ಜೀವರಾಶಿಗಳನ್ನು ಸೇರಬೇಕಾಗಿದ್ದ ಸ್ಥಾನಗಳಲ್ಲಿ ಸೇರಿಸುತ್ತಾನೆ ಅನ್ನುವ ಒಂದು ಸ್ಪಷ್ಟವಾದ ಅಂಶವನ್ನು ನಮಗೆ ಇಲ್ಲಿ ತಿಳಿಸಿಕೊಡ್ತಾ ಇದ್ದಾರೆ. ಇದು ಬಹಳ ಸುಂದರವಾಗಿರುವ ಬಿಂಬ ಪ್ರತಿಬಿಂಬ ಸಂಧಿಯಲ್ಲಿ ಮೂಲಭೂತವಾಗಿರುವಂತಹ ಸೆಂಟ್ರಲ್ ಥಾಟ್ ಅಂತ ಹೇಳಬಹುದಾದಂತಹ ಪದ್ಯ ಆಗಿದೆ ಇದು. ಸೊ ವೆರಿ ನೈಸ್ ಪೋಯಂ ಇದು. ಸರಣಿ ಸರ್ವತ್ರದಲ್ಲಿ ಕಿರಣವ ಹರಹಿ ತತ್ತದ್ ವಸ್ತುಗಳನ್ನನುಸರಿಸಿ ಅದರದರಂತೆ ಛಾಯವ ಕಂಗೊಳಿಪತಿರದಿ ಹರಿಧರಾಜಾನೇ ಜಜಗದೊಳಗಿರುವ ಛಾಯಾ ತಪನಿಸಂಕರ್ಷಣಾಹ್ವಯ ಅವರವರ ಯೋಗ್ಯತೆಗಳಂತಿಪ್ಪ. ಇಲ್ಲ, ಹರಿಧರೇಜಾನೇ ಜಜಗದೊಳಗಿರುವ ಛಾಯಾ ತಪನಿಸಂಕರ್ಷಣಾಹ್ವಯ ಅವರವರ ಯೋಗ್ಯತೆಗಳಂತಿಪ್ಪ ಅನ್ನೋದು ಪಾಠ. ಸೊ ನಾವು ಹರಿಧರೇಜಾನೇಜ ಅನ್ನುವ ಪಾಠವನ್ನು ಇಟ್ಕೊಂಡಿದ್ದೀವಿ. ಜಗದೊಳಗಿರುವ ಛಾಯಾ ತಪನಿಸಂಕರ್ಷಣಾಹ್ವಯ ಅವರವರ ಯೋಗ್ಯತೆಗಳಂತಿಪ್ಪ ಅಂತೇಳಿ ಏಜಾನೇಜ ಅಂತ ತಗೊಂಡಾಗ ಜಗತ್ತಿನ ವಿಶೇಷಣಗಳಾಗುತ್ತೆ ಅದು. ಸೊ ಎರಡು ಕೂಡ ಕರೆಕ್ಟ್ ಪಾಠಗಳೇ, ಬಟ್ ವಿ ಜಸ್ಟ್ ವಾಂಟೆಡ್ ಟು ಹ್ಯಾವ್ ಒನ್ ಯೂನಿಫಾರ್ಮ್ ಆದ ಕಾರಣದಿಂದ ಏಜಾನೇಜ ಅನ್ನುವ ಪಾಠವನ್ನು ಇಟ್ಕೊಂಡಿದ್ದೀವಿ. ಶ್ರೀಕೃಷ್ಣ ಅರ್ಪಣಮಸ್ತು. ಗಾಯನವಾತ ಮನಸೇಂದಿಯರ್ವ ಬುದ್ಧಿಯಾತ್ಮನಾವ ಮನಸ್ಸು ಸ್ವಭಾವ ಕರೋಮಿ ಇತ್ಯಸ್ಯ ಕಲಂಪ.